सुमतिभिरनुमेयं शुभ्रकायं सखायं सुखमयमनपायं मुक्त्युपायं विमायं गृहयमहममेयं ध्येयमाम्नाय गेयं सदयमसदजेयं श्रीसहायं भजेयं वेदव्यासगुणावासविद्याधीशसतं वश मां निराशं गतक्लेशं कुर्वनाशं हरेनिशम् लक्ष्मीं लक्षणसम्पन्नां लक्ष्मणाग्रजकाङ्क्षिणीं लक्षयामीक्षणं लक्षवित्तदात्रीं कटाक्षतः अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम् तपो विद्याविरक्त्यादिसद्गुणौघाकरानहम् वादिराजगुरून् वन्दे हयग्रीवदयाश्रयान् चित्रैः पदैश्च गम्भीरैर्वाक्यैर्मानैरखण्डितैः गुरुभावं विञ्जयन्ति भासि श्रीजयतीर्थवाक् अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये दुर्वादिध्वन्तरवये वैष्णवेन्दीवरिन्दवे श्रीराघवेन्द्रगुरवे नमोऽत्यन्तदयालवे रक्षयित्रे पोषयित्रे विद्यादात्रे मनःसते पित्रे मात्रे च मित्राय विश्वेशगुरवे नतिः आपादमूलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः हरिः ॐ श्रीवेदान्तमहाचलं हि परितः संयोज्य सूत्राहिपम् सद्वादागमपोषितात्महृदयं तत्पूर्वपक्षासुरैः सिद्धान्तोक्तिसुरेश्वरैश्च मथितो यः कृष्णदुःखाम्बुधिः स्वीयानाम् अमृतम् प्रयच्छति समाम् पायात् गुणोऽप्यन्मणिः श्रीगुरुभ्यो नमः ಶ್ರೀಕೃಷ್ಣ ರುಕ್ಮಿಣೀ ದೇವಿಯನ್ನ ಕರೆದುಕೊಂಡು ದ್ವಾರಕಾಪಟ್ಟಣಕ್ಕೆ ಬಂದಿದ್ದಾನೆ. ದ್ವಾರಕಾಪಟ್ಟಣದಲ್ಲಿ ವಧು ಪಕ್ಷದವರು ವರ್ಣ ಪಕ್ಷದವರೆಲ್ಲ ಮಾತುಕತೆ ಆಡಿ ನಿಶ್ಚಯ ತಾಂಬೂಲ ಮಾಡಿ ಕೃಷ್ಣನ ವಿವಾಹದ ದಿನವನ್ನು ಮುಹೂರ್ತವನ್ನು ನಿಶ್ಚಯ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಕೃಷ್ಣ ತೀರ್ಥಕ್ಷೇತ್ರದ ಯಾತ್ರೆಗೆ ಹೋಗಬೇಕು, ಕಾಶಿ ಯಾತ್ರೆಗೆ ಹೋಗಬೇಕು ಅಂತ ಹೊರಟವನು ಅವನನ್ನ ಎಲ್ಲ ಬಂಧುಗಳೆಲ್ಲ ತಡೆದಿದ್ದಾರೆ. ಆಯ್ತಿನ ಸ್ವಯಂವರದ ಮಂಟಪಕ್ಕೆ ಬರ್ತಾ ಇದ್ದಾರೆ. ಎಲ್ಲರೂ ಕೂಡ ಆಗಮಿಸಿದ್ದಾರೆ. ದ್ವಾರಕಾಪಟ್ಟಣದ ಜನತೆ ಎಲ್ಲರೂ ಕೂಡ ಅಲಂಕೃತರಾಗಿ ಸಿದ್ಧಗೊಂಡು ಆ ಸ್ವಯಂವರಕ್ಕೆ ಅಂತ ಬಂದಿದ್ದಾರೆ. ಹಾಗೆ ಅದಲ್ಲದೇನೆ ದೇವತೆಗಳು ಕೂಡ ಅಲ್ಲಿಗೆ ಬಂದಿದ್ದಾರೆ. ಅನೇಕ ಜನ ದೇವತೆಗಳು, ಬ್ರಹ್ಮಾದಿ ದೇವತೆಗಳು ಎಲ್ಲರೂ ಕೂಡ ಭಗವಂತನ ಕಲ್ಯಾಣೋತ್ಸವ ಅಂತಂದ್ರೆ ಎಲ್ಲರೂ ಕೂಡ ಬಂದಿದ್ದಾರೆ. ಎಲ್ಲರೂ ಕೂಡ ಯೋಗ್ಯವಾದಂತಹ ಆಸನಗಳಲ್ಲಿ ಕೂತಿದ್ದಾರೆ. ಆ ಸಂದರ್ಭದಲ್ಲಿ ಸ್ವಯಂವರ ಸಮುದ್ಯೋಗೇ ಸ್ವಯಂಭು ಪ್ರಮುಖಾನ್ ಸುರಾನ್ ಸಮಾಗತಾನ್ ಸಮೀಕ್ಷೇಚ್ಛಂ ಬಭಾಷೆ ರುಗ್ಮಿಣೀಂ ಸಖೀ. ಸ್ವಯಂವರದ ಸಂದರ್ಭದಲ್ಲಿ ಒಬ್ಬರು ತೋರಿಸ್ತಾ ಹೋಗ್ತಾರೆ ರಾಜಕುಮಾರಿಗೆ. ಅನೇಕ ಜನ ರಾಜಕುಮಾರರು, ರಾಜರು ಯಾರು ಬಂದಿರ್ತಾರೆ ಪರಾಕ್ರಮಿಗಳು, ಅವರನ್ನೆಲ್ಲ ಹೆಸರಿಸ್ತಾ ಇವರು ಇಂತಹ ದೇಶದ ಅರಸರು, ಇವರಲ್ಲಿ ಇಂತಹ ಗುಣಗಳಿವೆ, ಇವರ ಸ್ವಭಾವ ಹೀಗೆ ಇತ್ಯಾದಿಗಳನ್ನು ವಿವರಣೆಯನ್ನ ಒಬ್ಬೊಬ್ಬರು ಕೊಡ್ತಾ ಹೋಗ್ತಾರೆ. ಹಾಗೆ ಒಬ್ಬರು ಯಾರೋ ರಾಜಕುಮಾರಿಗೆ ಬೇಕಾದವರು ಹೇಗೆ ಸ್ವಯಂವರದ ಸಂದರ್ಭದಲ್ಲಿ ಅವರಿಗೆ ಎಲ್ಲವನ್ನು ತಿಳಿಸ್ತಾರೆ, ಹಾಗೆ ರುಕ್ಮಿಣಿಯ ಈ ಸ್ವಯಂವರದ ಸಂದರ್ಭದಲ್ಲಿ ಎಲ್ಲರೂ ಕೂಡ ಬಂದಿದ್ದಾರೆ ಅಂಥವರ ಪರಿಚಯವನ್ನ ರುಗ್ಮಿಣೀ ದೇವಿಯೊಬ್ಬರು ಮಾಡಿಸ್ತಾ ಇದ್ದಾರೆ. ಯಾರು? ಸ್ವಬುದ್ಧಿ ಸಖಿ ಅಂತ ಹೇಳ್ತಾ ಇರ್ತಾರೆ. ರುಗ್ಮಿಣೀ ದೇವಿಯ ಬುದ್ಧಿ ಎಂಬುವಂತಹ ಗೆಳತಿ, ಆ ಗೆಳತಿ ಪರಿಚಯನ ಮಾಡಿಸ್ತಾ ಇದ್ದಾಳೆ ಅಂತ. ಮೊದಲಿಗೆ ಅಲ್ಲಿ ಚತುರ್ಮುಖ ಬ್ರಹ್ಮದೇವರು ಕೂತಿದ್ದಾರೆ. ಚತುರ್ಮುಖ ಬ್ರಹ್ಮದೇವರು ನಾಲ್ಕು ಮುಖದ ಬ್ರಹ್ಮರು. ಅವರನ್ನ ಕುರಿತಾಗಿ ಹೇಳ್ತಾ ಕಲ್ಪಾದಿ ವರ್ಷು ಕಮನೀಯ ಫಣೀಂದ್ರ ತಲ್ಪೇ ಲಕ್ಷ್ಮ್ಯಾ ಸಹಾದಿ ಪುರುಷಸ್ಯ ಕೃತಾಲಯಸ್ಯ ಮುಕ್ತೌಘ ಸೇವಿತ ಪದ ಕಿಲ ನಾಭಿದೇಶ ಪದ್ಮಂ ಪುರಾಜನಿ ತತಸ್ಸಖಿ ಪದ್ಮಯೋನಿಹಿ. ಇವರನ್ನ ಪದ್ಮ ಸಂಭವ ಅಂತ ಕರೀತಾರೆ. ಯಾಕೆ? ಇವರ ಹುಟ್ಟಿಗೆ ಪದ್ಮ ಕಾರಣ. ಅಲ್ಲ, ಪದ್ಮ ಹೇಗೆ ಕಾರಣ? ಅನಂತ ಶಯನ ಮಲಗಿದ್ದ, ಪವಡಿಸಿದ್ದ, ಅವನ ನಾಭಿಯಿಂದ ಒಂದು ಪದ್ಮ ಉದಯಿಸಿ ಬಂತು. ಆ ಪದ್ಮದಲ್ಲಿ ಉದಯಿಸಿದ ವ್ಯಕ್ತಿ ಇವರು. ಆದ್ದರಿಂದ ಇವರನ್ನ ಪದ್ಮ ಸಂಭವ, ಪದ್ಮಯೋನಿ ಅಂತ ಕರೀತಾ ಇದ್ದಾರೆ. ಅಲ್ಲ, ಮತ್ತೆ ಸ್ವಯಂಭೂ ಆತ್ಮಭೂ ಅಂತೆಲ್ಲ ಹೆಸರುಗಳು ಅವರನ್ನ ಹೇಳುತ್ತಲ್ಲ ಅಂತಂದ್ರೆ, ಹೌದು, ಸ್ವಯಂಭೂ ಅಂತ ಹೆಸರಿದೆ ಅವರಿಗೆ, ಆತ್ಮಭೂ ಅಂತ ಹೆಸರಿದೆ. ಹಾಗಾದ್ರೆ ಇವರು ಹುಟ್ಟಿದವರು. ಸ್ವಯಂಭೂ ಅಂತಂದ್ರೆ ತಾವೇ ಅಭಿವ್ಯಕ್ತರಾದವರು, ಅವರಿಗೆ ಹುಟ್ಟಿಲ್ಲದಂಥವರು ಅಂತಲೂ ಅರ್ಥವನ್ನು ತೋರಿಸುತ್ತೆ. ಹಾಗಿರಬೇಕಾದ್ರೆ ಚತುರ್ಮುಖ ಬ್ರಹ್ಮನಿಗೆ ಸ್ವಯಂಭೂ ಆತ್ಮಭೂ ಅಂತ ಹೆಸರುಗಳೆಲ್ಲ ಹುಟ್ಟಿಲ್ಲದವ ಅಂತ ಅರ್ಥವನ್ನ ಹೇಳುತ್ತಲ್ಲ ಅಂತಂದ್ರೆ, ಅದಕ್ಕೆ ಹೇಳ್ತಾ ಇದ್ದಾರೆ, ಆತ್ಮಾಭಿಧ ಸ್ವಯಮಿತಿ ಪ್ರಸಿದೋಸ್ತ್ಯ ವಾಚ್ಯ ತಾತೋಸ್ತ್ಯಯಂ ಮುರರಿಪು ಮುರರಿಪು ತದಮು ಮುನೀಂದ್ರಾಹ ಖ್ಯಾತ್ಯಾ ಸ್ವಯಂಭುವಮಜಂ ವಿದುರಾತ್ಮಯೋನಿಂ ಚೇತಸ್ಥಿತ ಶ್ರುತಿ ತತಿಂ ಸಖಿ ವೇದ ಗರ್ಭಂ. ಚತುರ್ಮುಖ ಬ್ರಹ್ಮದೇವರಿಗೆ ಇದೆಲ್ಲ ಹೆಸರುಗಳಿವೆ. ಆತ್ಮಭೂ ಸ್ವಯಂಭೂ ಅಂತ ಹೆಸರಿದೆ, ಇದೆಲ್ಲ ಹೆಸರಿದೆ. ಯಾಕೆ ಅಂತಂದ್ರೆ, ಆತ್ಮ ಅಂತಂದ್ರೆ ಭಗವಂತ ಅಂತ. ನಾರಾಯಣನಿಗೆ ಆತ್ಮ ಅಂತ ಹೆಸರು. ಯಾಕೆ ಆತ್ಮ ಅಂತಂದ್ರೆ, ಅತ ಸದತ್ಯ ಗಮನ ಎಲ್ಲ ಕಡೆ ವ್ಯಾಪಿಸಿದವ, ಎಲ್ಲ ಕಡೆ ವ್ಯಾಪಿಸಿದ್ದಾನೆ. ಆದತ್ತೆ ಹೆಚ್ಚಾತ್ತಿ ವಿಷಯಾನಿಹ, ಎಲ್ಲವನ್ನು ಸ್ವೀಕರಿಸ್ತಾನೆ, ಎಲ್ಲವನ್ನು ನುಂಗಿ ಹಾಕ್ತಾನೆ. ಆದ್ದರಿಂದ ಎಲ್ಲ ಕಾರಣಗಳಿಂದ ಭಗವಂತನಿಗೆ ಆತ್ಮ ಅಂತ ಹೆಸರು. ಆತ್ಮ ಅಂತ ಭಗವಂತನ ಹೆಸರು ಬರಲಿಕ್ಕೆ ಅನೇಕ ಕಾರಣಗಳನ್ನು ಹೇಳ್ತಾ, ಭಗವಂತ ಎಲ್ಲವನ್ನ ವ್ಯಾಪಿಸಿದ್ದಾನೆ, ಆದ್ದರಿಂದ ಆತ್ಮ. ಅತ ಸಾತತ್ಯ ಗಮನೆ, ನಿರಂತರ ಗಮನ ಅಂತಂದ್ರೆ ಎಲ್ಲ ಕಡೆ ತುಂಬಿದ್ದಾನೆ ಅಂತ ಅರ್ಥ. ವ್ಯಾಪ್ತ ಅಂತನೋ ಅರ್ಥದಿಂದ ಅವನನ್ನು ಆತ್ಮ ಅಂತ ಕರೀತಾರೆ. ಮತ್ತೊಂದು, ಹೆಚ್ಚ ಅತ್ತಿ ವಿಷಯಾನಿಹ, ಅತ್ತೀತಿ ಆತ್ಮ, ತಿಂತಾನೆ. ಪ್ರಳಯ ಕಾಲದಲ್ಲಿ ಭಗವಂತ ಏಕೋ ವಿಷ್ಣು ಮಹದ್ಭೂತಂ ಪೃಥಕ್ ಭೂತಾನಿ ಅನೇಕಶಃ ತ್ರೀನ್ ಲೋಕಾನ್ ವ್ಯಾಪ್ಯ ಭೂತಾತ್ಮ ಭುಂಕ್ತೆ, ಎಲ್ಲವನ್ನು ವ್ಯಾಪಿಸಿದವ, ಅದನ್ನು ಕೊನೆಗೆ ತಾನು ಮುಂಗಿ ಹಾಕುವ. ಆದ್ದರಿಂದ ಅವನನ್ನು ಆತ್ಮ ಅಂತ ಕರಿತಾ ಇದ್ದಾರೆ. ಹೆಚ್ಚ ಅತ್ತಿ ವಿಷಯಾನಿಹ, ಅದಲ್ಲದೇನೆ ಎಲ್ಲರನ್ನು ನುಂಗುತ್ತಾನೆ, ಎಲ್ಲರಲ್ಲಿದ್ದು ನುಂಗುತ್ತಾನೆ. ಈಗ ನಾವು ಭೋಜನವನ್ನು ಮಾಡಿದಾಗ ಭೋಜನದಲ್ಲಿದ್ದಂತಹ ರಸ ಏನಿದೆ, ಅದರ ಸಾರ ಭಾಗ ಏನಿದೆ, ಅದನ್ನ ಭಗವಂತ ಸ್ವೀಕಾರ ಮಾಡ್ತಾ ಇದ್ದಾನೆ. ಅತ್ತಿ ವಿಷಯಾನ್, ವಿಷಯ ಪದಾರ್ಥಗಳನ್ನು ಸ್ವೀಕರಿಸ್ತಾನೆ, ಅದರ ಸಾರ ಭಾಗವನ್ನ ಭಗವಂತ ಸ್ವೀಕರಿಸ್ತಾನೆ. ಆದ್ದರಿಂದ ಆತ್ಮಾಂತರಾತ್ಮೇತಿ ಹರಿಹಿ ಏಕಏವ ದ್ವಿಧಾಸ್ಥಿತ, ಆತ್ಮ ಅಂತರಾತ್ಮ ಅಂತ ಭಗವಂತನ ಎರಡು ರೂಪಗಳು. ಈ ಎರಡು ರೂಪಗಳಿಂದ ಭಗವಂತ ಜನರು ಭೋಜನವನ್ನು ಮಾಡುವಾಗ, ಆಹಾರವನ್ನು ಸ್ವೀಕರಿಸುವಾಗ, ಈ ಎರಡು ರೂಪಗಳಿಂದ ಭಗವಂತನಿದ್ದು ತಾನು ಅದನ್ನು ಸ್ವೀಕರಿಸ್ತಾನೆ. ಆದ್ದರಿಂದ ಅವನನ್ನು ಆತ್ಮ ಅಂತ ಕರೀತಾರೆ ಅಂತ ಉಪನಿಷತ್ತು ವೇದ ಎಲ್ಲ ಉಪನವನ್ನು ಕೊಂಡಾಡುತ್ತದೆ. ಆದ್ದರಿಂದ ಅವನು ಆತ್ಮ. ಅಂತಹ ಆತ್ಮನಿಂದ ಭೂ ಅಂತ ಹುಟ್ಟಿದವ, ಆದ್ದರಿಂದ ಆತ್ಮಭೂ ಅಂತ ಅಷ್ಟೇ ಅರ್ಥ ಬರ್ತಾನು, ತಾನಾಗಿ ಹುಟ್ಟಿದವನು ಅಂತ ಅರ್ಥ ಅಲ್ಲ. ಹಾಗೆ ಸ್ವಯಂಭೂ ಅಂತ ಚತುರ್ಮುಖ ಬ್ರಹ್ಮದೇವರಿಗೆ ಹೆಸರು, ಸ್ವಯಂ ಅಂತಲೂ ಭಗವಂತನಿಗೆ ಹೆಸರು. ಆದ್ದರಿಂದ ಸ್ವಯಂ ಭಗವಂತನಿಂದ ಭೂ ಹುಟ್ಟಿದವ, ಆದ್ದರಿಂದ ಸ್ವಯಂ ಭೂ ಅಂತ. ಅದು ಅಲ್ಲದೆ ಇನ್ನೊಂದು ಹೇಳ್ತಾರೆ, ಇದಕ್ಕಿಂತ ಮಿಗಿಲಾಗಿ ಅಜ ಅಂತನ ಹೆಸರು ಚತುರ್ಮುಖ ಬ್ರಹ್ಮದೇವರಿಗಿದೆ. ಅಜ ಅಂತನದಕ್ಕೆ ಹುಟ್ಟಿಲ್ಲದವ ಅಂತನ ಅರ್ಥ ನಮಗೆ ತಿಳಿದು ಬರ್ತಾ ಇದೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಐತಿ ಬ್ರಹ್ಮ, ವೇದ ಹೇಳ್ತಾ ಇದೆ. ಆ ಅಂತಂದ್ರೆ ಬ್ರಹ್ಮ ಭಗವಂತ ಅಂತರು, ಭಗವಂತನಿಂದ ಹುಟ್ಟಿದವರಾದ್ದರಿಂದ ಅಜ ಚತುರ್ಮುಖ ಬ್ರಹ್ಮದೇವರು ಅಜ ಅಂತ ಅವರನ್ನು ಕರೀತಾ ಇದ್ದಾರೆ. ಹೀಗೆ ಇವರು ಚತುರ್ಮುಖ ಬ್ರಹ್ಮದೇವರು, ಅಜ ಸ್ವಯಂಭೂ ಆತ್ಮಭೂ ಅಂತ ಹೆಸರುಗೊಳ್ಳುವಂಥವರು ಅಂತ ಆ ಗೆಳತಿ ರುಕ್ಮಿಣಿ ದೇವಿ ಹೇಳ್ತಾ ಇದ್ದಾರೆ. ಇವರಿಗೆ ಮೊದಲ ಸೃಷ್ಟಿಯಾಯ್ತು, ಇವರು ಮೊದಲು ಭಗವಂತನ ನಾಭಿಯಿಂದ ಉದಯಿಸಿದರು. ಉದಯಿಸಿದಾಗ ಆ ಕಡೆ ಈ ಕಡೆ ನೋಡಿದ್ರು, ನನ್ನ ಹುಟ್ಟಿಗೆ ಕಾರಣ ಯಾರು ಅಂತ ಏನು ಕಾಣಿಸಲಿಲ್ಲ. ಸುತ್ತಮುತ್ತ ಎಲ್ಲ ನೋಡಿದ್ರೆ ಬರೀ ನೀರೇ ನೀರು, ಸಮುದ್ರ, ಅಪಾರವಾದ ಸಮುದ್ರ. ತಪಸ್ವತೇಪೇ ಪಿತರಂ ದಿದ್ರಕ್ಷು, ತನ್ನ ತಂದೆಯನ್ನು ನೋಡಬೇಕು ಅಂತ ಇಚ್ಛೆಯಿಂದ ತಪಸ್ಸನ್ನು ಮಾಡ್ತಾ ಇದ್ದಾರೆ. 50 ವರ್ಷದ ತಪಸ್ಸು, ಅವರ ಲೆಕ್ಕಾಚಾರದಲ್ಲಿ 50 ವರ್ಷ ತಪಸ್ಸನ್ನು ಮಾಡಿದ್ದಾರೆ. ತಪಸ್ಸನ್ನು ಮಾಡಿದಾಗ ಆವಾಗ ಭಗವಂತನ ಸಾಕ್ಷಾತ್ಕಾರ ಆಗ್ತಾ ಇದೆ. ಅಪಶ್ಯದಸ್ಯಾಂ ಸಹ ಸಿಂಧು ಪುತ್ರ್ಯಾ ಶಯಾನ ಮಂಭೋಜ ವಿಶಾಲ ನೇತ್ರಂ ಮನೋಜ್ಞ ದುರ್ದಂಡ ಸಹಸ್ರಭಾಸಂ ಪ್ರವಾಲ ಮೃದ್ಯಂಗರಣೀಕೃತಾಶಂ. ಭಗವಂತನ ರೂಪವನ್ನು ನೋಡಿದ್ದಾರೆ, ಎಂತಹ ಸುಂದರವಾದಂತಹ ರೂಪ ಭಗವಂತನದ್ದು. ಲಕ್ಷ್ಮೀ ಸಮೇತವಾಗಿ ಭಗವಂತ ವಿಹರಿಸ್ತಾ ಇದ್ದಾರೆ. ಅಂತಹ ಶೇಷಶಾಹಿಯಾಗಿ ವಿಹರಿಸುವಂತಹ ಭಗವಂತನ ರೂಪವನ್ನ ಆ ಭಗವಂತನ ಕೋಮಲವಾದ ಪಾದ, ಒಳ್ಳೆಯ ಚಿಗುರಲೆಯಂತೆ ಕಂಡು ಬರುವಂತಹ ಕೆಂಪಾಗಿರುವ ಪಾದ, ಅದರ ಪ್ರಕಾಶ ಎಲ್ಲ ಕಡೆ ಚೆಲ್ಲಿದೆ, ಅದರಿಂದ ಅದೆಲ್ಲ ಶೋಭಾಯಮಾನವಾಗಿದೆ. ಭಗವಂತನ ಮುಖ, ಅವನ ಮಂದಹಾಸ, ಅವನ ನಗು, ಹಲ್ಲು, ಭಗವಂತನ ದಂತ ಶುಭ್ರವರ್ಣದಂತ. ಆದರೆ ಶುಭ್ರವರ್ಣದ ದಂತ ಸ್ವಲ್ಪ ಕೆಂಪು ಮಿಶ್ರಿತವಾಗಿ ತೋರ್ತಾ ಇದೆ. ಯಾಕೆಂದ್ರೆ ಹೊಳೆಯುವ ತುಟಿಯ ಬಣ್ಣ, ಅದರ ಛಾಯೆ ಹಲ್ಲಿನಲ್ಲಿ ಬಿದ್ದಿದೆ ಅಂತ. ಆದ್ದರಿಂದ ಆ ಹಲ್ಲು ಸ್ವಲ್ಪ ಕೆಂಪು ಛಾಯೆಯಿಂದ ತೋರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂತಹ ಸುಂದರವಾದಂತಹ ಹಲ್ಲುಗಳು, ಹಲ್ಲುಗಳ ಸಾಲು, ಅವನ ತುಟಿ ಅಧರ, ಅವನ ಕಪೋಲ, ಒಂದೊಂದು ಕೂಡ ಅತ್ಯಂತ ಸುಂದರ ಮನೋಹರ ಅಂತ ಭಗವಂತನ ಮೂರ್ತಿಯನ್ನ ಚತುರ್ಮುಖ ಬ್ರಹ್ಮದೇವರು ಅಪಾದ ಮಸ್ತಕ ಪರ್ಯಂತ ನೋಡಿದ್ದಾರೆ. ಅಂತಹ ಭಗವಂತನ ಅನುಗ್ರಹವನ್ನು ಪಡಿತಾ ಇದ್ದಾರೆ. ರಮಾರಮೇಶಾನುಗೃಹೀತ ಏಷಃ ಕ್ರಮತ್ಸ ಸರ್ಜಾಗ್ರ ಇದಂ ಸಮಸ್ತಂ ಸಜ ಸದಾಚ್ಯುತಂ ಸ್ಮರಣೇನ ಧನ್ಯ ತದೀಯ ಭಕ್ತೇ ಸ್ವಯಮಗ್ರಗಣ್ಯ. ರಮ ರಮೇಶ ಇಬ್ಬರ ಅನುಗ್ರಹ ಕೂಡ ಸಂಪೂರ್ಣವಾಗಿ ಈ ಹಿರಿಯ ಚೊಚ್ಚಲ ಗಂಡಸು ಮಗನಲ್ಲಿ ಇದೆ. ಚತುರ್ಮುಖ ಬ್ರಹ್ಮದೇವರು ಹಿರಿಯ ಮಗ, ಆ ಮಗನ ಮೇಲೆ ಇಬ್ಬರಿಗೂ ಕೂಡ ರಮಾ ರಮೇಶರಿಗೂ ಸಂಪೂರ್ಣವಾದ ಅನುಗ್ರಹ ಅವರ ಮೇಲೆ ಇದೆ. ಅಂತಹ ಭಗವಂತ ಲಕ್ಷ್ಮೀದೇವಿಯರ ಸಂಪೂರ್ಣ ಅನುಗ್ರಹವನ್ನು ಪಡೆದಂತಹ ನಿರಂತರ ಭಗವಂತನ ಸ್ಮರಣೆಯನ್ನು ಮಾಡುವಂತಹ ಅದರಿಂದ ಧನ್ಯರಾದಂಥರು ಚತುರ್ಮುಖ ಬ್ರಹ್ಮದೇವರು. ಒಂದು ಕ್ಷಣವೂ ಕೂಡ ಅವರ ಮನಸ್ಸು ವಿಚಲಿತ ಆಗೋದಿಲ್ಲ. ನೀವು ಚತುರ್ಮುಖ ಬ್ರಹ್ಮದೇವರ ಒಂದು ಸ್ಥಳದಲ್ಲಿ ಹೇಳ್ತಾರೆ, ನ ಭಾರತೀಮಿಂಗ ಮೃಷೋಪಲಕ್ಷ್ಯತೆ ನ ಮಧ್ರಶೀಕಾಣಿ ಪತಂತ್ಯ ಸತ್ಪಥೆ ಅಂತ ಅವರು ಹೇಳುವಂತಹ ಮಾತು. ನ ಭಾರತಿ ಮೇ ಅಂಗ ಮೃಷೋಪಲಕ್ಷ್ಯತೆ, ನನ್ನ ಭಾರತಿ ಅಂದ್ರೆ ಮಾತು, ನನ್ನ ಮಾತು ಯಾವತ್ತೂ ಕೂಡ ಸುಳ್ಳ ನಡೋದಿಲ್ಲ, ನನ್ನ ಮಾತು ಎಂದೂ ಕೂಡ ತಪ್ಪಿ ನುಡಿಯುವ ಪ್ರಸಂಗ ಇಲ್ಲ ಅಂತ ಚತುರ್ಮುಖ ಬ್ರಹ್ಮದೇವರೇ ಆಡಿದಂತಹ ಮಾತು. ನಮಧ್ರಶೀಕಾಣಿ ಪತಂತ್ಯ ಸತ್ಪಥೆ, ನನ್ನ ಇಂದ್ರಿಯಗಳು ಯಾವ ಸಂದರ್ಭದಲ್ಲಿಯೂ ಕೂಡ ಕೆಟ್ಟ ದಾರಿಗೆ ಹೆಜ್ಜೆ ನೀಡೋದಿಲ್ಲ, ನೋಡಬಾರದು, ನೋಡಿ ಅವರು ಪಶ್ಚಾತ್ತಾಪ ಪಡೋದು ಈ ಪ್ರಸಂಗವೇ ಇಲ್ಲ ಅಂತ ಹೇಳ್ತಾರೆ. ಚತುರ್ಮುಖ ಬ್ರಹ್ಮದೇವರಲ್ಲಿ ಎಂದೂ ಕೂಡ ಇಂದ್ರಿಯಗಳು ವಿಚಲಿತ ಆಗೋದಿಲ್ಲ ಅಂತ ಚತುರ್ಮುಖ ಬ್ರಹ್ಮದೇವರು ಹೇಳಿದ ಮಾತು ಭಾಗವದಲ್ಲಿ ನಾವು ನೋಡ್ತೇವೆ. ಹೀಗೆ ಅಂತಹ ಚತುರ್ಮುಖ ಬ್ರಹ್ಮದೇವರು ಅಂತಹ ಅವರನ್ನ ತೋರಿಸ್ತಾ ಅವರಿವರು ಅಂತ ಅವರ ಬಗ್ಗೆ ಹೇಳ್ತಾ ಇದ್ದಾರೆ. ನಂತರದಲ್ಲಿ ಅವರ ಪಕ್ಕದಲ್ಲಿ ಕೂತಿದ್ದಾರೆ ಯಾರು, ಪ್ರಾಣದೇವರು. ಪ್ರಾಣದೇವರ ಬಗ್ಗೆ ಹೇಳ್ತಾ, ಅಯಂ ಸಖಿ ಪ್ರಾಣ ಗಣಾಧಿನಾಥ ಸ್ವಯಂಭು ವಾಸರವ ಗುಣೈಸ ಮಾಣ ಶಿವಾದಿ ದೇವಾ ವ್ಯವದಂತ ಪೂರ್ವಂ ತತೋಸ್ಯ ಸತ್ವಂ ಪ್ರಕಟೀಬಭೂವ. ಇಲ್ಲಿ ಈ ಪ್ರಸಂಗದಲ್ಲಿ ರಾಜ ರುಗ್ಮಿಣೀಶ ವಿಜಯದ ಸ್ವಾರಸ್ಯ, ರುಗ್ಮಿಣೀಶ ವಿಜಯದಲ್ಲಿ ಆಚಾರ್ಯರ ಸಿದ್ಧಾಂತದ ಸಾರ ಎಲ್ಲವೂ ಕೂಡ ಅಡಕವಾಗಿದೆ, ಎಲ್ಲವೂ ಕೂಡ ಅದರಲ್ಲಿ ಒಳಗೊಂಡಿದೆ. ಏನು ತಿಳಿದುಕೊಳ್ಳಲೇಬೇಕೋ ಆ ಎಲ್ಲ ಅಂಶಗಳನ್ನು ತಿಳಿಸಿದ್ದಾರೆ. ಭೇದಗಳನ್ನು, ಪಂಚಭೇದಗಳು ಹೇಗೆ ಅಂತ ಅನ್ನೋದನ್ನು ನಾವು ನೋಡಿದ್ವಿ. ಹಾಗೆ ಆಚಾರ್ಯರ ಸಿದ್ಧಾಂತದ ಸಾರ ಏನು ಅದನ್ನು ಸ್ವಲ್ಪ ಪರಿಚಯ ಮಾಡಿಸಿದ್ದಾರೆ. ಇನ್ನ ಭಗವಂತನ ಅವತಾರಗಳು, ದಶಾವತಾರಗಳು, ಅದಲ್ಲದೆ ಬೇರೆ ಅವತಾರಗಳು ಅದನ್ನು ಮುಂದೆ ತೋರಿಸ್ತಾರೆ. ಅದಲ್ಲದೇ ತಾರತಮ್ಯವಲ್ಲ, ತಾರತಮ್ಯ ಜ್ಞಾನ ಆಚಾರ್ಯ ಹೇಳ್ತಾರೆ. ತಾರತಮ್ಯಂ ತಥೋ ಜ್ಞೇಯಂ ಸರ್ವೋಚ್ಚತ್ವ ಹರಿಸ್ತಥಾ. ತಾರತಮ್ಯ ಜ್ಞಾನ ಬೇಕು, ದೇವತೆಗಳು ಎಲ್ಲರ ತಾರತಮ್ಯದ ಜ್ಞಾನ ಇರಬೇಕು, ಅದರಲ್ಲಿ ಮಿಗಿಲಾದವ ಭಗವಂತ ಅಂತನ್ನುವ ಜ್ಞಾನ ಬೇಕು. ತಯಾ ಮುಕ್ತಿ ರಚಾನ್ಯಥಾ, ಈ ಜ್ಞಾನ ಇಲ್ಲದ ಹೊರತಾಗಿ ಮೋಕ್ಷ ಇಲ್ಲ ಅಂತ ಆಚಾರ್ಯ ನಿರೂಪಣೆ ಮಾಡ್ತಾ ಇರ್ತಾರೆ. ಅಂದ್ರೆ ಮೋಕ್ಷ ಸಾಧನವಂಥದ ಪ್ರಧಾನ ಅಂಗ ಏನೇನಿದೆ ಎಲ್ಲವನ್ನು ಕೂಡ ನಿರೂಪಣೆ ಮಾಡ್ತಾ ರಾಜರು ಈ ಪ್ರಸಂಗದಲ್ಲಿ ಇಡೀ ತಾರತಮ್ಯವನ್ನ, ಸಂಕ್ಷಿಪ್ತವಾಗಿ ತಾರತಮ್ಯವನ್ನ, ಅದರಲ್ಲಿ ಬರುವ ಪ್ರಧಾನ ವ್ಯಕ್ತಿಗಳ ವಿಶೇಷ ಅಂಶಗಳನ್ನ, ಅದರ ಅವರ ವ್ಯಕ್ತಿತ್ವವನ್ನ ಸ್ಥೂಲವಾಗಿ ಪರಿಚಯ ಮಾಡಿಸ್ತಾ ಇದ್ದಾರೆ. ಇವರು ಪ್ರಾಣ ಗಣಾಧಿನಾಥ, ಎಲ್ಲ ಪ್ರಾಣಿಗಳಿಗೆ ಅಧಿಪತಿ ಆದವರು, ಮುಖ್ಯ ಪ್ರಾಣ ಅಂತ ಅನಿಸಿಕೊಂಡಿದ್ದಾರೆ. ಪ್ರಾಣ ಅಹಂಕಾರಿಗೆ ಪ್ರಾಣ ಇದ್ದಾರೆ, ಪ್ರವಾಹ ವಾಯು ಇದ್ದಾರೆ, ಅನೇಕ ಜನ ಪ್ರಾಣರಿದ್ದಾರೆ, ಪ್ರಾಣದೇವರ ಮಕ್ಕಳು 5 ಜನ ಇದ್ದಾರೆ, ಹೀಗೆಲ್ಲ ಅನೇಕ ಜನ ಇದ್ದಾರೆ. ಅವರೆಲ್ಲರಿಗಿಂತ ಮುಖ್ಯರಾದವರು, ಆದ್ರಿಂದ ಮುಖ್ಯ ಪ್ರಾಣ ಅಂತ ಕರೀತಾ ಇರ್ತಾರೆ. ಪ್ರಾಣ ಗಣಾಧಿನಾಥ, ಎಲ್ಲ ಪ್ರಾಣಗಳಿಗೆ ಅಧಿಪತಿ ಆದಂಥವ್ರು, ಅವರ ಮಹತ್ವ ಇದು ವೇದಗಳಲ್ಲಿ ತಿಳಿದು ಬಂದಿದೆ. ಹಿಂದೆ ದೇವತೆಗಳಲ್ಲಿ ಯಾರು ಶ್ರೇಷ್ಠರು ಅಂತ ಒಮ್ಮೆ ಚರ್ಚೆ ನಡೆಯಿತು. ಚರ್ಚೆ ನಡೆದಾಗ ರುದ್ರದೇವರು, ಇಂದ್ರದೇವರು, ಹಾಗೆ ಸೂರ್ಯ, ಚಂದ್ರ, ವರುಣ, ಅಗ್ನಿ ಮೊದಲಾದಂತಹ ಎಲ್ಲ ದೇವತೆಗಳಲ್ಲಿ ಚರ್ಚೆ ನಡೆದು, ಅದರಲ್ಲಿ ಚರ್ಚೆಯಲ್ಲಿ ಎಲ್ಲಾ ದೇವತೆಗಳಲ್ಲಿ ಮಿಗಿಲಾದ ವ್ಯಕ್ತಿ, ತೀರ್ಮಾನದ ವ್ಯಕ್ತಿ ಈ ಮುಖ್ಯ ಪ್ರಾಣ ಅಂತ ಆ ಸಖಿ ತೋರಿಸ್ತಾ ಇದ್ದಾರೆ. ಚತುರ್ಮುಖ ಬ್ರಹ್ಮದೇವರು ಒಂದು ಶರೀರವನ್ನು ಕೊಟ್ಟಿದ್ದಾರೆ, ತಮ್ಮ ಆ ಸನ್ನಿಧಾನವನ್ನ ಅದನ್ನ ಪೂರ್ಣಗೊಳಿಸಿ ಅದರಲ್ಲೇ ಜಾಗೃತಗೊಳಿಸದೇನೆ ಆ ಶರೀರವನ್ನು ಕೊಟ್ಟು ಆ ದೇವತೆಗಳೆಲ್ಲ ಪ್ರವೇಶ ಮಾಡಿದ್ದಾರೆ. ಯಾವ ದೇವತೆಗಳು ಪ್ರವೇಶ ಮಾಡಿದ್ರೆ ಶರೀರ ಎದ್ದೇಳಲಿಲ್ಲ, ಅದೇ ಪ್ರಾಣದೇವರು ಪ್ರವೇಶ ಮಾಡಿದಾಗ ಶರೀರ ಎದ್ದಿದೆ. ಹಾಗೆ ಎಲ್ಲ ದೇವರು ಹೊರಗೆ ಹೋದ್ರಂತೆ. ಸೂರ್ಯ ಹೋದ, ಕಣ್ಣು ಕಾಣಿಸದೆ ಆಯ್ತು. ಚಂದ್ರ ಹೋದಾಗ ಕಿವಿ ಕೇಳಿಸಲಿಲ್ಲ. ವರುಣ ಹೋದಾಗ ನಾಲಿಗೆ ರುಚಿ ಹತ್ತಿಲ್ಲ. ಅಗ್ನಿ ಹೋದಾಗ ನಾಲಿಗೆ ಮಾತನಾಡಲಿಲ್ಲ. ಇನ್ನ ಅಶ್ವಿನಿ ದೇವತೆಗಳು ಹೋದಾಗ ಮೂಗು ಮೂಸು ನೋಡಲಿಲ್ಲ. ಹೀಗೆ ಎಲ್ಲವೂ ಕೂಡ ಆಗ್ತಾ ಹೋಯ್ತು. ಕೊನೆಗೆ ಮಹಾದೇವರು ಹೋದರು, ಮನಸ್ಸಿನ ಆಲೋಚನೆ ನಿಂತು ಹೋಯ್ತು. ಆದರೆ ಉಸಿರಾಡ್ತಾ ಇದ್ದಾನೆ, ಬದುಕಿದ್ದಾನೆ, ಊಟ ಆಗತ್ತೆ, ಜೀರ್ಣ ಆಗತ್ತೆ, ಎಲ್ಲ ಕ್ರಿಯೆಗಳು ನಡೀತಾ ಇದೆ. ಪ್ರಾಣದೇವರು ಹೋದರು, ಆವಾಗ ಅದನ್ನ ಹೆಣ ಅಂತ ಕರೀತಾ ಇದ್ದಾರೆ. ಕರ್ಣಾಭಿಮಾನಿ ದಿವಿಜರು ದೇಹವನ್ನು ಬಿಡರು, ಕುರುಡ ಕಿವುಡ ಮೂಕನೆಂದೆನಿಸುವ ಪರಮ ಮುಖ್ಯ ಪ್ರಾಣ ತೊಲಗಲ ದೇಹವನ್ನು ಅರಿತು ಕಣನೆಂದು ಕೇಳುವರು ಬುಧಜನ. ಆದ್ದರಿಂದ ಹೀಗೆ ದೇವತೆಗಳ ಚರ್ಚೆಯಲ್ಲಿ ಜೀವೋತ್ತಮರಾದ ವ್ಯಕ್ತಿಗಳು, ಸರ್ವ ದೇವೋತ್ತಮರಾದ ವ್ಯಕ್ತಿಗಳು, ತಿರುಮಾನಾದ ವ್ಯಕ್ತಿ ಅಂದ್ರೆ ಈ ಮುಖ್ಯ ಪ್ರಾಣ ಅಂತ ಆ ಸಖಿ ಆ ಪ್ರಾಣದೇವರನ್ನು ತೋರಿಸ್ತಾ ಇದ್ದಾರೆ. ಅದಲ್ಲದೇನೆ ಹಿಂದೆ ಇವರ ಬಗ್ಗೆ ಹೇಳಬೇಕು ಅಂತಂದ್ರೆ ಸ್ವಯಂಭುವ ಸರ್ವಗುಣೈ ಸಮಾನ ಚತುರ್ಮುಖ ಬ್ರಹ್ಮದೇವರ ಬಗ್ಗೆ ಸ್ವಲ್ಪ ಎಲ್ಲ ಹೇಳಿದ್ದಾರೆ ನಾವು. ಆ ಚತುರ್ಮುಖ ಬ್ರಹ್ಮದೇವರ ಇವರಿಗೂ ಸ್ವಲ್ಪ ಯಾರು ಹೆಚ್ಚು ಕಮ್ಮಿನೂ ಇಲ್ಲ. ಅವರಲ್ಲಿ ಏನೇನೆಲ್ಲ ಗುಣಗಳಿವೆ ಆ ಗುಣಗಳಲ್ಲಿ ಸಂಪೂರ್ಣವಾಗಿ ಸಮಾನರಾದ ವ್ಯಕ್ತಿತ್ವ ಈ ಪ್ರಾಣದೇವರದ್ದು. ಅವರಿಗಿರುವ ಜ್ಞಾನ, ಭಕ್ತಿ, ವಿರಕ್ತಿ, ಅವರಲ್ಲಿರುವಂತಹ ಚಿಂತನೆ, ಅದೆಲ್ಲವೂ ಕೂಡ ಈ ವ್ಯಕ್ತಿಗಿದೆ. ಆದ್ದರಿಂದ ಅವರಿಗೆ ಸಮಾನರಾದಂತಹ ವ್ಯಕ್ತಿಗಳು. ಒಂದೇ ವ್ಯತ್ಯಾಸ, ಸಾಧನೆಯಲ್ಲಿ ಹೆಚ್ಚು ಕಮ್ಮಿ. ಅವರಿಗಿಂತ ಇವರಿಗಿಂತ ಪ್ರಾಣದೇವರಿಗಿಂತ ಒಂದು ಕಲ್ಪದ ಸಾಧನೆ ಹೆಚ್ಚು ಆ ಚತುರ್ಮುಖ ಬ್ರಹ್ಮದೇವರಿಗಿದೆ. ಅದರ ಹೊರತಾಗಿ ಸಂಪೂರ್ಣವಾಗಿ ಸಮಾನರಾದ ವ್ಯಕ್ತಿಗಳು ಅಂತ ಪ್ರಾಣದೇವರ ಬಗ್ಗೆ ಹೇಳ್ತಾ ಇದ್ದಾರೆ. ಹರೇ ರಮನು ಜೀವ ನಿಕಾಯ ಕಾಯೇ ಜಪನ್ಮಯಂ ಜೀವಯತೀಹ ವಿಶ್ವಂ ನಿಜಾಂಕ ಆರೋಪ್ಯ ತಿಲೈನ ಮಾನ್ಯೇ ಜಗತ್ಪತೆರ ಜಾತ ಸುಖಂ ವಿಧತ್ತೆ. ಇವರು ಇನ್ನೊಂದು ದೊಡ್ಡ ವ್ಯಕ್ತಿತ್ವ. ಭಗವಂತನ ಮಂತ್ರವನ್ನು ಜಪಿಸ್ತಾರೆ ಎಲ್ಲಿ? ಜೀವ ನಿಕಾಯಕ, ಎಲ್ಲ ಜೀವರಲ್ಲಿ ಜಪಿಸ್ತಾರೆ. ಅದರಿಂದ ಎಲ್ಲ ಪ್ರಾಣಿಗಳನ್ನು ಬದುಕಿಸಿದ್ದಾರೆ. ಎಲ್ಲ ಪ್ರಾಣಿಗಳು ಬದುಕಿದ್ದಾರೆ ಯಾಕಂದ್ರೆ ಪ್ರಾಣದೇವರ ಶ್ವಾಸೋಚ್ಛಾಸದ ಮಂತ್ರ, ಹಂಸ ಮಂತ್ರ ಎಲ್ಲರ ಹೃದಯದಲ್ಲಿ ನಿಂತು ನಡೀತಾ ಇದೆ. ಆದ್ದರಿಂದ ಎಲ್ಲ ಜಗತ್ತನ್ನು ನಡೆಸುವ ಸೂತ್ರಧಾರರು ಅವರ, ಆದ್ದರಿಂದ ಅವರನ್ನು ಸೂತ್ರ ಅಂತ ಹೆಸರಿನಿಂದ ಅವರನ್ನು ಕರೀತಾ ಇದ್ದಾರೆ. ಸೂತ್ರ ನಾಮಕ, ಅವರಿಗೆ ಸೂತ್ರ ಅಂತ ಹೆಸರು. ಯಾಕೆ? ಇಡೀ ಜಗತ್ತಿನ ಸೂತ್ರ ಅವರ ಕೈಯಲ್ಲಿದೆ. ಆದ್ದರಿಂದ ಅವರು ಸೂತ್ರ ಅಂತ ಅವರನ್ನು ಕರೀತಾ ಇದ್ದಾರೆ. ಅಂತಹ ಸೂತ್ರ ಪ್ರಾಣದೇವರು ಅಂತ ಅವರ ಬಗ್ಗೆ ಏನು ಹೇಳ್ತಾ ಇದ್ದಾರೆ. ಇನ್ನೊಂದು ಅಂಶವನ್ನು ಹೇಳ್ತಾರೆ, ಜೀವ ನಿಕಾಯ ಕಾಯ. ದೊಡ್ಡ ಚರ್ಚೆ, ಪ್ರಾಣದೇವರು ಎಲ್ಲಿ ಜಪಿಸ್ತಾರೆ? ಪ್ರಾಣದೇವರು ನಮ್ಮ ಹೃದಯದಲ್ಲಿದ್ದು ಹಂಸ ಮಂತ್ರ ಜಪಿಸ್ತಾರೆ. ಎಷ್ಟು ಜಪಿಸ್ತಾರೆ? ದಿವಸಕ್ಕೆ 21,600 ಹಂಸ ಮಂತ್ರಗಳನ್ನು ಜಪಿಸ್ತಾರೆ. ನಮಗೆ 4 ಶರೀರಗಳಿವೆ: ಸ್ವರೂಪ ಶರೀರ, ಲಿಂಗ ಶರೀರ, ಅನಿರುದ್ಧ ಶರೀರ ಮತ್ತು ಸ್ಥೂಲ ಶರೀರ. ಯಾವ ಶರೀರದಲ್ಲಿ ಇದ್ದುಕೊಂಡು ಜಪ ಮಾಡ್ತಾರೆ ಅಂದ್ರೆ, ಕೆಲವರ ಪ್ರಕಾರ ಸ್ಥೂಲ ಶರೀರದಲ್ಲಿ ಅಥವಾ ಕೆಲವರ ಪ್ರಕಾರ ಅನಿರುದ್ಧ ಶರೀರದಲ್ಲಿ ಇದ್ದುಕೊಂಡು ಜಪ ಮಾಡ್ತಾರೆ. ಆದರೆ ಸ್ಪಷ್ಟವಾಗಿ ಹೇಳ್ತಾರೆ, ಜೀವ ನಿಕಾಯ ಕಾಯೇ. ಒಂದು ಶರೀರದಲ್ಲ, ಜೀವರ ಸಮುದಾಯಗಳ ಶರೀರಗಳಲ್ಲಿ ಅಂತ. ಅವರ ಎಲ್ಲ ಶರೀರಗಳಲ್ಲಿ 4 ಶರೀರಗಳೇನಿವೆ, 4 ಶರೀರಗಳಲ್ಲಿ ಇದ್ದುಕೊಂಡು ಪ್ರಾಣದೇವರ ಮಂತ್ರ ಜಪ ಮಾಡ್ತಾರೆ ಅಂತ. ಒಂದು ಶರೀರದಲ್ಲಿ ಇದ್ದು ಮಾತ್ರ ಅಲ್ಲ, ಕೇವಲ ಸ್ಥೂಲ ಶರೀರದಲ್ಲಿದ್ದು ಹಂಸವಂತನ ಜಪಿಸೋದಲ್ಲ. ಸ್ಥೂಲ ಶರೀರ ಬೀಳತ್ತೆ, ಬಿದ್ದಾಗ ಅನಿರುದ್ಧ ಲಿಂಗ ಸ್ವರೂಪ ಶರೀರ ಮತ್ತೆ ಹೋಗುತ್ತೆ, ಅಲ್ಲಿ ಹಂಸಮಂತ್ರ ಜಪ ನಡೀತಾ ಇದೆ. ಅನಿರುದ್ಧ ಶರೀರದಲ್ಲಿ ನಡೆಯುತ್ತೆ, ಲಿಂಗ ಶರೀರದಲ್ಲಿ ಇದೆ, ಸ್ವರೂಪ ಶರೀರದಲ್ಲಿಯೂ ಕೂಡ ಇದೆ. ಹೀಗೆ ಎಲ್ಲ ಶರೀರಗಳಲ್ಲಿಯೂ ಕೂಡ ಪ್ರಾಣದೇವರಿದ್ದು ಹಂಸಮಂತ್ರ ಜಪಿಸ್ತಾರೆ. ಇದನ್ನ ರಾಜರು ತೋರಿಸ್ತಾ ಇದ್ದಾರೆ, ಜೀವ ನಿಕಾಯ ಕಾಯಿ ಎಲ್ಲ ಶರೀರಗಳಲ್ಲೂ ಕೂಡ ಜಪಿಸ್ತಾರೆ. ಈ ಅಂಶವನ್ನ ಹರಿಕಥಾಮೃತ ಸಾರದಲ್ಲಿ ದಾಸರಾಯರ ನಾಡಿ ಪ್ರಕರಣ ಸಂಧಿಯಲ್ಲಿ ಸ್ಪಷ್ಟವಾಗಿ ಅದನ್ನು ತೋರಿಸ್ತಾರೆ. 4 ಶರೀರಗಳಲ್ಲಿ 80,000 ಚಿಲ್ಲರೆ ಇಷ್ಟು ಹಂಸ ಮಂತ್ರಗಳನ್ನು ಪ್ರತಿನಿತ್ಯ ಜಪಿಸ್ತಾರೆ ಅಂತ ಅನ್ನೋದನ್ನ ಸ್ಪಷ್ಟವಾಗಿ ಜಗನ್ನಾಥದಾಸರನ್ನು ತೋರಿಸಿದ್ದಾರೆ. ವಾದರಾಜರ ಕೋಶ ಕಪ್ಪು ಹರಿಕಥಾಮೃತ. ಆದ್ದರಿಂದ ಅವರು ಅದನ್ನು ಸ್ಪಷ್ಟವಾಗಿ ತೋರಿಸ್ತಾರೆ, 4 ಶರೀರಗಳಲ್ಲಿಯೂ ಕೂಡ ಹಂಸ ಮಂತ್ರವನ್ನು ಪ್ರಾಣದೇವರು ಜಪಿಸ್ತಾರೆ ಅಂತ. ಅಂತಹ ಪ್ರಾಣದೇವರು, ಅವರ ಇಂತಹ ಮಹತ್ವ, ಎಲ್ಲ ಜಗತ್ತಿಗೆ ಜೀವನರಾದ ಪ್ರಾಣದೇವರು ಅಂತ ಅವ್ರ ಮೇಲೆ ಭಾರಿ ಪ್ರೀತಿ ಅಂತ ದೇವರಿಗೆ. ಅವ್ರು ನೋಡಿದ್ರಂತೆ, ಅಲ್ಲಪ್ಪ ಎಷ್ಟು ಕೆಲಸ ಮಾಡ್ತಾನೆ ಇವನು, ನನ್ನ ಮಗನ ಈ ಕೆಲಸಗಳೆಲ್ಲ ಹರಿ ಮೆಚ್ಚುಗೆ ಪಾತ್ರವಂಥದ್ದು, ಅದಕ್ಕೆ ಬಾರಪ್ಪ ಅಂತ ಪ್ರಾಣದೇವರನ್ನು ಕರೆದು ನಿಜಾಂಕ ಮಾರಪ್ಪ ತನ್ನ ತೊಡೆ ಮೇಲೆ ಕುಡಿಸ್ಕೊಳ್ತಾನೆ. ದೇವರು ತನ್ನ ತೊಡೆ ಮೇಲೆ ಕುಡಿಸಿಕೊಂಡು ಭಗವಂತ ಅವರನ್ನು ಉಣಬಡಿಸ್ತಾನೆ ಅಂತ, ತಾನು ಸ್ವೀಕಾರ ಮಾಡಿ ತಾನೇ ತಿನ್ನಿಸ್ತಾನಂತೆ ತನ್ನ ಮಗನಿಗೆ. ದೊಡ್ಡವರಾಗಿದ್ದಾರೆ, ನಮಗೆಲ್ಲ ಜೀವನ ಕೊಡುವಂತ ಪ್ರಾಣದೇವರು, ಆದರೆ ದೇವರಿಗೆ ಮಗನ ಮೇಲೆ ಎಷ್ಟೊಂದು ಪ್ರೀತಿ ಅಂತಂದ್ರೆ ತಾನು ತನ್ನ ಸ್ವಾಕ್ಷರಸವನ್ನು ಸ್ವೀಕಾರ ಮಾಡಿ ಪ್ರಾಣದೇವರ ಸಲ್ಲಬೇಕಾದ ರಸವನ್ನ ತಾನೇ ಉಳಿಸ್ತಾನೆ ಅಂತ ಹೇಳ್ತಾ ಇದ್ದಾರೆ. ಜಗತ್ಪತಿರ ಜಾತ ಸುಖಂ ವಿಧತ್ತೆ. ಅದಲ್ಲದೆ ಮೋಕ್ಷಕ್ಕೆ ಹೋದಾಗ ಚತುರ್ಮುಖ ಬ್ರಹ್ಮದೇವರು ಮುಕ್ತರಾಗ್ತಾರೆ. ಮುಕ್ತರಾದಾಗ ಅವರು ಹೇಗೆ ಇಲ್ಲಿ ಇದ್ದಾಗ ಸಂಸಾರದಲ್ಲಿದ್ದಾಗ ತೊಡೆ ಮೇಲೆ ಕೂಡಿಸಿಕೊಂಡ ದೇವರು, ಮೋಕ್ಷಕ್ಕೆ ಬಂದಾಗ ತೊಡೆ ಮೇಲೆಲ್ಲ ತನ್ನ ಒಳಗೆ ಸೇರಿಸಿಕೊಂಡು ಅನ್ಸರ್ತಾ ಇದ್ದ. ಅದನ್ನ ಅವರ ಆನಂದ ಏನಿದೆ ಅದನ್ನ ಸಾಯುಜ್ಯ ಮೋಕ್ಷ ಅಂತ ಕರೀತಾರೆ, ಸಹಭೋಗ ಅಂತ ಕರೀತಾರೆ. ಸಹಭೋಗ ಅಂದ್ರೆ ಭಗವಂತನ ಶರೀರದ ಒಳಗಡೆ ಇದ್ದು ಭಗವಂತನ ಕಣ್ಣಿನ ಮುಖಾಂತರ ನೋಡೋದು, ಭಗವಂತನ ಚಕ್ಷು ಶ್ರೋತ್ರೇಂದ್ರಿಯ ಮುಖಾಂತರ ಇವರು ಕೇಳೋದು, ಭಗವಂತನ ಮೊದಲೇಂದ್ರಿಯ ಮುಖಾಂತರ ಮಾತನಾಡೋದು. ಹೀಗೆ ಅವರಿಗೆ ಒಳಗಡೆ ಬೇರೆ ಇಂದ್ರಿಯಗಳಿವೆ, ಅದಲ್ಲದೇನೆ ಈ ಇಂದ್ರಿಯಗಳ ಸ್ಥಾನದಲ್ಲಿ ಅವರ ಇಂದ್ರಿಯಗಳು, ಅದರ ಮುಖಾಂತರ ಇದ್ದುಕೊಂಡು ಅದನ್ನೇ ಅವರು ವಿಷಯಗಳನ್ನು ಅನುಭವಿಸ್ತಾ ಇದ್ದಾರೆ ಅಂತ. ಹೀಗೆ ಇಂಥ ಒಂದು ಮಿಗಿಲಾದ ಆನಂದವನ್ನು ಭಗವಂತ ಕೊಟ್ಟಿದ್ದಾನೆ, ಯಾಕೆ ಅವರ ಸೇವೆಯ ಫಲವಾಗಿ ಅಂತ ಹೇಳ್ತಾ ಇದ್ದಾರೆ. ಅಂಥ ವ್ಯಕ್ತಿತ್ವ ಪ್ರಾಣದೇವರ ಇದೇ ಪ್ರಾಣದೇವ ನೋಡು ಅಂತ ಆ ಸಖಿ ತೋರಿಸ್ತಾ ಇದ್ದಾಳೆ. ಎಲ್ಲ ದೇವತೆಗಳು ಉಳಿದ ದೇವತೆಗಳಿಗೆಲ್ಲ ಕಲಿಯಾದ ಆವೇಶ ಇದೆ, ಆದರೆ ಇವರಿಗೆ ಮಾತ್ರ ಕಲಿಯ ಆವೇಶ ಇಲ್ಲ ಅಂತ ವೇದ ಕೊಂಡಾಡಿದೆ. ಆಖಾಣಾಶ್ಮ ಸಮ ಅಂತ ಹೆಸರನ್ನ ವೇದಗಳಿಗೆ ಹೇಳ್ತಾ ಇದೆ. ಎಲ್ಲಾ ದೇವತೆಗಳಿಗೆ ಪಾಪಗಂಟತ್ತೆ, ಕಲಿ ಮೊದಲಾದವರ ಸಂಪರ್ಕ ಆಗತ್ತೆ. ಆದ್ದರಿಂದಲೇ ಉಪನಿಷತ್ತು ಹೇಳುತ್ತೆ, ಸರಸ್ವಿಯಾಗಿ ಅದನ್ನು ನಿರೂಪಣೆ ಮಾಡುತ್ತೆ. ಅಲ್ಲ ಅವ್ರಿಗಿದೆ ಅಂತ ನೀವು ಹೇಳ್ತಾ ಇದ್ದೀವಿ, ನಾವು ಮನಗಾಣೋದು ಹೇಗೆ ಅಂತಂದ್ರೆ ಅದಕ್ಕೆ ಹೇಳುತ್ತದೆ ಉಪನಿಷತ್ತು ಹೇಳುತ್ತೆ. ನೋಡಿ ಇವತ್ತು ನಮ್ಮ ಕಣ್ಣು ಒಳ್ಳೇದನ್ನು ನೋಡುತ್ತೆ ಕೆಟ್ಟದ್ದನ್ನು ನೋಡುತ್ತೆ. ಯಾಕೆ ನೋಡುತ್ತೆ ಅಂದ್ರೆ ಕಣ್ಣಿಗೆ ಅಭಿಮಾನಿಯಾದ ದೇವತೆ ಸೂರ್ಯ, ಸೂರ್ಯನಿಗೆ ಕಲಿಯ ಆವೇಶದ ಪ್ರಸಂಗ ಇದೆ, ಆದ್ದರಿಂದ ಕಲಿಯ ಆವೇಶ ಆದ ಕೆಟ್ಟದ್ದನ್ನು ನೋಡುತ್ತೆ, ಇಲ್ಲಾಂತಂದ್ರೆ ಒಳ್ಳೇದನ್ನು ನೋಡುತ್ತೆ ಕಣ್ಣು. ಕಿವಿ ಒಳ್ಳೆಯದನ್ನು ಕೇಳುತ್ತೆ ಕೆಟ್ಟದ್ದನ್ನು ಕೇಳುತ್ತೆ, ಯಾಕೆ ಕಲಿ ಮೊದಲಾದ ದುಷ್ಟರ ಆವೇಶಕ್ಕೆ ಅವಕಾಶ ಇದೆ ಯಾರಲ್ಲಿ, ಚಂದ್ರ ಮೊದಲಾದ ದಿಗ್ದೇವತೆಗಳಲ್ಲಿ. ಆದ್ದರಿಂದ ಕಿವಿ ಒಳ್ಳೆಯದನ್ನು ಕೇಳುತ್ತೆ ಕೆಟ್ಟದ್ದನ್ನು ಕೇಳುತ್ತೆ, ನಾಲಿಗೆ ವರುಣದೇವರು ಒಳ್ಳೆಯದನ್ನು ರುಚಿ ನೋಡುತ್ತೆ ಕೆಟ್ಟದನ್ನು ರುಚಿ ನೋಡುತ್ತೆ, ಮಾತು ಒಳ್ಳೆಯದು ಒಳ್ಳೆ ಮಾತನಾಡ್ತೇವೆ ಕೆಟ್ಟ ಮಾತನಾಡ್ತೇವೆ, ಯಾಕೆ ಅಗ್ನಿದೇವರಲ್ಲಿ ಆ ದೋಷಕ್ಕೆ ಅವಕಾಶ ಇದೆ. ಕೈ ಒಳ್ಳೆಯದನ್ನು ಸ್ವೀಕಾರ ಮಾಡುತ್ತೆ ಕೆಟ್ಟದ್ದನ್ನು ಸ್ವೀಕಾರ ಮಾಡುತ್ತೆ. ಇಂದ್ರದೇವರು ಕಾಲು ಜಯಂತ, ಒಳ್ಳೆಯದು ಕೆಟ್ಟದ್ದು, ಒಳ್ಳೆ ಕಡೆ ಹೋಗುತ್ತೆ ಕೆಟ್ಟ ಕಡೆ ಹೋಗುತ್ತೆ, ಹೀಗೆ ಎಲ್ಲ ಇಂದ್ರಿಯಗಳಲ್ಲಿದೆ. ಎಲ್ಲಿ ತನಕ ಮನಸ್ಸು, ಮನಸ್ಸು ಒಳ್ಳೆ ಆಲೋಚನೆ ಮಾಡುತ್ತೆ ಕೆಟ್ಟ ಆಲೋಚನೆ ಮಾಡುತ್ತೆ, ಮನಸ್ಸಿಗೆ ಅಭಿಮಾನಿ ಮಹಾದೇವರು, ಅಲ್ಲಿಯೂ ಕೂಡ ಕಲಿಯ ಆದೇಶಕ್ಕೆ ಅವಕಾಶ ಇದೆ, ಆದ್ದರಿಂದ ಒಳ್ಳೆ ಆಲೋಚನೆ ನಡೆಯುತ್ತೆ ಕೆಟ್ಟ ಆಲೋಚನೆ ಕೂಡ ನಡುತ್ತೆ. ಆ ಮೂಸು ನೋಡೋದು, ಮೂಸು ನೋಡಬೇಕಾದ್ರೆ ಒಳ್ಳೆಯ ಮೂಸು ನೋಡೋದು ಕೆಟ್ಟದನ್ನು ಆಘ್ರಾಣಿಸೋದು, ಅಶ್ವಿನಿ ದೇವತೆಗಳು ಎಲ್ಲ ನಡೆಯುತ್ತೆ. ಕೊನೆಗೆ ಉಸಿರಾಟಕ್ಕೆ ಹೋದರೆ ಒಳ್ಳೆಯ ಉಸಿರು ಕೆಟ್ಟ ಉಸಿರು ಅಂತಿದೆಯಾ, ಉಸಿರು ಮಾತ್ರ ಒಂದೇ, ಒಳ್ಳೆಯ ಉಸಿರೇ, ಒಳ್ಳೆಯ ಉಸಿರು ಕೆಟ್ಟ ಉಸಿರು ಅಂತ ಪ್ರಭೇದವೇ ಇಲ್ಲ. ಯಾಕೆ ಅಲ್ಲಿ ಪ್ರಾಣದೇವರಲ್ಲಿ ಕಲಿಯ ಆವೇಶಕ್ಕೆ ಅವಕಾಶ ಇಲ್ಲ. ಈ ದೃಷ್ಟಾಂತವನ್ನು ಕೊಟ್ಟು ಉಪನಿಷತ್ತು, ಛಂದೋಗ್ಯ ಉಪನಿಷತ್ತು ಸ್ಪಷ್ಟವಾಗಿ ತೋರಿಸುತ್ತೆ ಇವರಲ್ಲಿ ರಕ್ಷೋ ವಶಪ ನ, ಇವರಲ್ಲಿ ರಾಕ್ಷಸರ ಆವೇಶಕ್ಕೆ ಅವಕಾಶ ಇಲ್ಲ. ಆದ್ದರಿಂದ ಇವರನ್ನ ಅಖಣಾಶ್ಮ ಸಮ ಅಂತ ಕರೆದಿದೆ. ಖನ ಅಂತಂದ್ರೆ ತುಂಡಾಗೋದು, ಅಖನ ಅಂದ್ರೆ ತುಂಡಾಗದೇ ಇರೋದು, ಆ ಅಖನ ಏನು ಮಾಡಿದರೂ ತುಂಡಾಗದೇ ಇರುವಂತಹ ಅಶ್ಮ ಅಂದ್ರೆ ಕಲ್ಲು, ಕಲ್ಲನ್ನು ತುಂಡು ಮಾಡಬಹುದು, ಆದರೆ ಯಾವುದರಿಂದಲೂ ತುಂಡಾಗದೇ ಇರುವಂತಹ ಕಲ್ಲು ಏನಾದ್ರೂ ಇದ್ರೆ ಆ ಬಂಡೆ ಕಲ್ಲಿಗೆ ಸಮಾನ ಅಂತ ಹೇಳ್ತೀವಿ ಪ್ರಾಣದೇವರು ಅಂತ. ಅಖಣಾಶ್ಮ ಸಮ, ಉಳಿದ ಎಲ್ಲ ಕಲಿ ಮೊದಲಾದಂಥವ್ರು ಮಣ್ಣಿನ ಹೆಂಟೆಯಂತೆ ಹೊಡೆದರೆ ಅಪ್ಪಳಿಸಿದ್ರೆ ಅವರೇ ಪುಡಿಯಾಗ್ತಾರೆ ಅಂಥವ್ರು ಪ್ರಾಣದೇವರು ಅಂತ ಉಪನಿಷತ್ತು ಅವರನ್ನ ಕೊಂಡಾಡ್ತಾ ಇದೆ ಅಂತ ಆ ಸಖಿ ರುಗ್ನಿದೇವಿಯನ್ನು ಕುರಿತು ಹೇಳ್ತಾ ಇದ್ದಾರೆ. ಪಯೋಧಿಜಂ ದುರವಿಷಹಂ ವಿಷಂ ಪ್ರಾಕ್ ಸ್ವಯಂ ಪಪೋನಷ್ಟ ಜಂ ಶಿವರೂಪಂ ವಿಮುಕ್ತಿ ಮಪ್ಪೇಶ ಹರೇರ್ ನಿದೇಶ ಪ್ರಿಯಾಯ ದಾತುಂ ಪ್ರಭುರಂ ಭುಜಾಕ್ಷಿ. ಇನ್ನೂ ಅವರ ಮಹಿಮೆಯನ್ನು ಹೇಳ್ತಾರೆ. ಸಮುದ್ರದ ಮಥನ ನಡೆದಾಗ ಅಲ್ಲಿ ಹಲಾಹಲ ವಿಷ ಬಂತು, ಅಪ್ಪ ಕರೆದ, ಏ ಮಗ ಬಾರಪ್ಪ ಇಲ್ಲಿ ಅಂತ ಅಪ್ಪ ಕರೆದ. ಕೈ ಮುಗಿದು ಮಗ ಬರ್ತಾ ಇದ್ದಾನೆ, ಕೈ ಮುಗಿದು ಬಂದಾಗ ಅಪ್ಪ ಬಂಗಾರ ದೊಡ್ಡ ಪಾತ್ರೆಯಲ್ಲಿದ್ದಂತಹ ಹಲಾಹಲ ವಿಷವನ್ನು ಕೊಟ್ಟಿದ್ದಾನೆ. ಮಗ ಅದನ್ನು ಹಿಡಿದ, ತಾಯಿ ಎಲ್ಲೇ ನೋಡ್ತಾ ಇದ್ದಾಳೆ, ಏನ್ ಮಾಡ್ತಿದ್ದಾಳೆ ಮಗ, ವಿಷ ಕುಡಿತಾ ಇದ್ದಾನೆ, ಕುಡಿದು ಬಿಡು ಪಾಪ. ತಾಯಿ ತಂದೆ ಕೊಟ್ಟ, ತಾಯಿ ನೋಡ್ತಾ ಇದ್ದಾಳೆ, ಈ ಮಗ ವಿಷವನ್ನು ಪಾನ ಮಾಡಿದರು. ಹೀಗೆ ಭಯಂಕರವಾದ ಹಲಾಹಲ ವಿಷವನ್ನು ಪಾನ ಮಾಡಿ ಜಗತ್ತಿಗೆಲ್ಲ ಕಲ್ಯಾಣ ಉಂಟು ಮಾಡಿದಂತಹವರು ಪ್ರಾಣದೇವರು ಅಲ್ಲ, ರುದ್ರದೇವರು ಪಾನ ಮಾಡಿದ್ದಾರಂತ ಕೇಳಿದ್ದೇವಲ್ಲ, ಅದಕ್ಕೆ ಹೇಳ್ತಾ ಇದ್ದಾರೆ. ನಷ್ಟ ಜವಂ ಶಿವ ಅಲ್ಪಂ, ರುದ್ರದೇವರು ಪಾನ ಮಾಡಿದರು ಎಂಥದ್ದನ್ನ, ಅಲ್ಪಂ ಸ್ವಲ್ಪ ವಿಷವನ್ನು ಪಾನ ಮಾಡಿದ್ದಾರೆ. ಅದು ಹೇಗೆ, ನಷ್ಟ ಜವಂ ಅದರ ಆವೇಶ ಏನಿದೆ, ಆ ವಿಷದ ಪ್ರಭಾವ ಏನಿದೆ ಅದೆಲ್ಲ ಕೂಡ ಹೋಗಿದೆ ಅಂತ. ರುದ್ರದೇವರು ಬಂದು, ಅಪ್ಪ ನಂಗೊಂದು ಸ್ವಲ್ಪ ವಿಷ, ನಂಗೊಂದು ಸ್ವಲ್ಪ ವಿಷ ಅಂತ ಕೇಳ್ತಾ ಇದ್ದಾರೆ. ಪ್ರಾಣದೇವರ ಹತ್ರ, ಪ್ರಾಣದೇವರ ಆಯ್ತಪ್ಪ ಕೊಡ್ತೇನೆ ಕೊಡ್ತೇನೆ ಅಂತ ಹೇಳಿ ಅವರೊಂದು ಹನಿಯನ್ನು ಕೈಯಲ್ಲಿ ಹಾಕ್ಕೊಂಡು ಅದನ್ನು ಮಥನ ಮಾಡಿ ಅದರ ರಸವನ್ನೆಲ್ಲ ತೆಗೆದು ಆ ಚಿರಟವನ್ನು ಕೊಟ್ಟರಂತೆ. ಕೊಟ್ಟಾಗ ಅದನ್ನ ಪಾನ ಮಾಡಿದರು, ಅದನ್ನ ಹಾಕಿಕೊಂಡು ಅದು ಗಂಟಲಿಂದ ಕೆಳಗಿಳಿಯದೇನೆ ಮೇವು ಬರದೇನೆ ಗಂಟಲು ಸಿಕ್ಕಾಕೊಂಡು ನೀಲಕಂಠ, ವಿಷಧರ, ಗಂಗಾಧರ, ಚಂದ್ರಶೇಖರ ಅಂತ ಎಲ್ಲ ಆಗಿ ಹೋಗಿದ್ದಾರೆ. ಹೀಗೆ ರುದ್ರದೇವರಿಗಿಂತ ಎಷ್ಟೋ ಎತ್ತರದಲ್ಲಿರುವಂತಹ ವ್ಯಕ್ತಿಗಳು ಪ್ರಾಣದೇವರು ಅಂತ ಹೇಳ್ತಿದ್ದಾರೆ. ಅವ್ರಿಗೆ ಇನ್ನೊಂದು ದೊಡ್ಡ ಮಹತ್ವ, ಮೋಕ್ಷವನ್ನು ಕೊಡುವ ಅರ್ಹತೆ ಅವರಿಗಿದೆ. ಭಗವಂತನ ಆದೇಶದ ಮೇರೆಗೆ ಸ್ವಾಮಿ ನೀನು ಮೋಕ್ಷಕ್ಕೆ ಜೀವ, ನಿನಗೆ ಮೋಕ್ಷ ಕೊಡಬಹುದು ಅಂತ ಭಗವಂತನ ಹತ್ರ ರೆಕಮೆಂಡೇಶನ್ ಮಾಡುವಂತಹ ಅರ್ಹತೆ ಅವರಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಉಳಿದವ್ರಿಗೆ ಯಾರು ಯಾರು ಇನ್ಫ್ಲುಯೆನ್ಸ್ ಅಲ್ಲಿ ನಡೆಯೋದಿಲ್ಲ, ಇವ್ರ ಇನ್ಫ್ಲುಯೆನ್ಸ್ ಮಾತ್ರ ನಡೆಯುತ್ತೆ. ಅಂತಹ ದೊಡ್ಡ ಇನ್ಫ್ಲುಯೆನ್ಸ್ ಮಾಡುವಂತಹ ವ್ಯಕ್ತಿತ್ವ ಅವರಲ್ಲಿದೆ ಅಂತ ಹೇಳ್ತಾ ಇರ್ತಾರೆ ಪ್ರಾಣದೇವರಲ್ಲಿ. ಅಂತಹ ಪ್ರಾಣದೇವರ ಮಹತ್ವವನ್ನು ಹೇಳ್ತಾ ಇವರು ಇಹಾವತೀರ್ಯಾತ ಹನುಮದಕ್ಕ, ಆ ಚತುರ್ಮುಖ ಬ್ರಹ್ಮನಿಗೆ ಭೂಮಿಯಲ್ಲಿ ಅವತಾರ ಇಲ್ಲ, ಇವ್ರಿಗಾದ್ರೂ ಭೂಮಿಯಲ್ಲಿ ಅವತಾರ ಇದೆ, ಮೂರು ಅವತಾರಗಳು. ಇಹಾವತೀರ್ಯಾತ ಹನುಮದಕ್ಕ ವ್ಯಧತ್ತ ಸೇವಂ ಸತು ಭೀಮರೂಪ ವಿಭೋರ್ ವಿಧತ್ತೆದ್ಯ ಸಮರ್ಥ ರೂಪಿ ವಿಧಾಸ್ಯ ತೆನ್ನೀ ಸ್ತ್ರಿತ ಶರೀರ ಸಾಧ್ಯಂ. ಇವರು ಭಗವಂತನ ಸೇವೆಯನ್ನು ಅಸಾಧ್ಯಾನ್ ಸೇವಾಂ ವ್ಯಧತ್ತ, ಭಗವಂತನ ಸೇವೆಯನ್ನು ಹನುಮಂತನಾಗಿ ಹಿಂದೆ ಮಾಡಿದ್ದಾರೆ, ಈಗ ಭೀಮಸೇನಾಗಿ ಭಗವಂತನ ಸೇವೆಯನ್ನು ಮಾಡ್ತಾ ಇದ್ದಾರೆ, ಮುಂದೆ ಮಧ್ವಾಚಾರ್ಯರಾಗಿ ಸೇವೆ ಮಾಡಲಿಕ್ಕಿದ್ದಾರೆ ಅಂತ ಆ ರುಗ್ಮಿಣಿಯ ಗೆಳತಿ ಹೇಳ್ತಾ ಹೀಗೆ ಅವರ ಮಹತ್ವವನ್ನು ಹೇಳಿದಾಗ ಸ್ವಬುದ್ಧಿ ಸಖ್ಯಾ ತನ್ನ ಬುದ್ಧಿ ಎಂಬಂತಹ ಗೆಳತಿ ತಿಳಿಸಿದಾಗ ಅವರಿಬ್ಬರು ನೋಡಿದ್ರಂತೆ. ಸ್ವಕಾಂತ ಮೇದ ಪ್ರಭುಮೇವ ಮನ್ನೆ, ತಮ್ಮಿಬ್ಬರ ಮಕ್ಕಳು ಹಿರಿಯ ಮಗ ನಂತರದ ಮಗ ಅವರಿಬ್ಬರ ಮಕ್ಕಳನ್ನು ನೋಡಿ ನಮ್ಮ ಪತಿಯೇ ಇವರಿಬ್ಬರ ಒಡೆಯ ಅಂತನ್ನೋದನ್ನು ಚಿಂತನೆ ಮಾಡ್ತಾ ಅವರಿಬ್ಬರನ್ನ ಕರುಣಾಮಯ ದೃಷ್ಟಿಯಿಂದ ರುಗ್ಮಿಣಿ ನೋಡ್ತಾ ಮುಂದಕ್ಕೆ ಹೆಜ್ಜೆಯನ್ನು ಹಾಕ್ತಾ ಇದ್ದಾರೆ. ಮುಂದಕ್ಕೆ ಹೆಜ್ಜೆಯನ್ನು ಹಾಕಿದಾಗ ಮುಂದೆ ತೋರಿಸ್ತಾ ಇದ್ದಾರೆ. ಭಗೋಯಂ ಅಬ್ಜಾಸನ ಲಬ್ಧ ಜನ್ಮ ವಿಹಂಗ ರಾಜೋಯ ಮಹೇಶ್ವರೋಯಂ ಸಮಾನ ವಿಜ್ಞಾನ ಬಲ ಪ್ರಮೋದಾಹ ಮುಕುಂದ ಸೇವಾಭಿರತಾಕ್ಷಿಡೈತೆ. ಇಲ್ಲಿ ಗರುಡ ಶೇಷ ಮತ್ತೆ ರುದ್ರ ಇವರಿಗೆ ಇವರೆಲ್ಲರೂ ಕೂಡ ಸಮಾನ ವಿಜ್ಞಾನ ಬಲ ಪ್ರಮೋದ, ಜ್ಞಾನ ಬಲ ಅವರ ಆನಂದ ಎಲ್ಲವೂ ಕೂಡ ಸಮಾನವಾಗಿದೆ, ಸಮಾನವಾದಂತಹ ವ್ಯಕ್ತಿತ್ವ ಅವರಲ್ಲಿದೆ. ಅವರು ಅವರ ಮಹತ್ವವನ್ನು ಹೇಳ್ತಾ ಇದ್ದಾರೆ, ಒಬ್ಬೊಬ್ಬರ ಮಹತ್ವವನ್ನು ಬಿಡಿಸಿ ಬಿಡಿಸಿ ಹೇಳ್ತಾ ಗರುಡದೇವರು ಭಗವಂತನ ಅನುಗ್ರಹದಿಂದ ಅವನಿಗೆ ವಾಹನರಾಗಿದ್ದಾರೆ, ಶೇಷದೇವರು ಅವನಿಗೆ ಪರ್ಯಂಕರಾಗಿದ್ದಾರೆ, ರುದ್ರದೇವರು ತ್ರಿಪುರಾಸುರ ಸಂಹಾರಿಯನ್ನು ನೆನೆಸಿಕೊಂಡಿದ್ದಾರೆ, ವಿಷಧರ ನೆನೆಸಿಕೊಂಡಿದ್ದಾರೆ ಅಂತ ಅವರೆಲ್ಲ ಮಹತ್ವವನ್ನು ಹೇಳ್ತಾ ಇದ್ದಾರೆ. ಅವರನ್ನ ಕರುಣೆಯಿಂದ ರುಗ್ಮಿಣಿ ದೇವಿ ನೋಡ್ತಾ ಮತ್ತೆ ಮುಂದೆ ಹೋಗ್ತಾ ಇದ್ದಾಳೆ. ನಂತರದಲ್ಲಿ ತ್ರಿವಿಷ್ಟ ಪೇಶೋಯ ಮಭುದ್ಬಲಾರಿಹಿ ತ್ರಿವಿಕ್ರಮ ಶ್ರೀ ಚರಣ ಪ್ರಸಾದ ವಿಮತ್ನತಾತೇನ ಪಯಃ ಪಯೋಧಿಂ ವಿಚಿತ್ರ ಸೌಭಾಗ್ಯವೃತ ಕಿಲೋಸೋ. ಇನ್ನ ಇಂದ್ರದೇವರು ನಂತರ ತಾರತಮ್ಯದಲ್ಲಿ ಮುಂದಿನ ಕಕ್ಷೆಯಲ್ಲಿ ಎಂಟನೇ ಕಕ್ಷೆಯಲ್ಲಿ ಬರುವಂತಹ ಇಂದ್ರದೇವರು ಸುರಾಧಿಪತಿ ಅವರ ಮಹತ್ವವನ್ನು ಹೇಳ್ತಾ ಎಲ್ಲ ಅಸುರನ್ನ ಶತ್ರುಗಳನ್ನು ಗೆದ್ದವರು ಹೇಗೆ ಭಗವಂತನ ಅನುಗ್ರಹದಿಂದ ತ್ರಿವಿಕ್ರಮನ ಅನುಗ್ರಹದಿಂದ ಅಸುರನನ್ನು ಗೆದ್ದಂತಹ ಇಂದ್ರದೇವರು ಅಂತ ಅವರ ಮಹತ್ವವನ್ನು ಹೇಳ್ತಾ ಇವರಿಗೆ ಅಮರತ್ವ ಇದೆ, ಮರಣ ಇಲ್ಲ. ಯಾಕೆ ಭಗವಂತ ಅಂತಹ ಸೌಭಾಗ್ಯವನ್ನು ಇವರಿಗೆ ಕರುಣಿಸಿದ್ದಾನೆ, ಸಮುದ್ರ ಮಸನದಿಂದ ಅಮೃತವನ್ನು ಕರುಣಿಸಿ ಅವರಿಗೆ ಅಮೃತತ್ವವನ್ನು ಕೊಟ್ಟಿದ್ದಾನೆ ಅಂತ ಅವರ ಮಹತ್ವವನ್ನು ಹೇಳ್ತಾ ಇದ್ದಾರೆ. ಹಾಗೆ ಅವರ ಮಹತ್ವವನ್ನು ಹೇಳ್ತಾ ಅದೇನು ಮಹತ್ವ, ಕಲ್ಪದ್ರಮಃ ಕರಿವರಹ ಕವಿವರ್ಣ್ಯವಾಗಿ ಕಲ್ಪವೃಕ್ಷ ಶ್ರೇಷ್ಠವಾದ ಐರಾವತ ಆನೆ, ಹಾಗೆ ಶ್ರೇಷ್ಠವಾದಂತಹ ಉಚ್ಚೇಶ್ವರ ಸಂಬಂಧ ಕುದುರೆ ಅದೆಲ್ಲವೂ ಕೂಡ ಅವರಿಗಿದೆ ಅಂತ, ನಂದನವನ ಇಂದ್ರಲೋಕದ ಆಧಿಪತ್ಯ ಇದೆಲ್ಲವೂ ಕೂಡ ಅವರಿಗಿದೆ ಅಂತ ಹೇಳ್ತಾ ಇದ್ದಾರೆ. ನಂತರದಲ್ಲಿ ಮುಂದೆ ಹೇಳ್ತಾ ಅಯಂ ಸುರಾಣಂ ಗುರುಹು ಏಷಃ ಧರ್ಮ, ಎಲ್ಲ ದೇವತೆಗಳ ಗುರು ಅಂತ ಬೃಹಸ್ಪತಿ ಆಚಾರ್ಯರು. ನಂತರದಲ್ಲಿ ಏಷಃ ಧರ್ಮ, ಇವರು ಧರ್ಮರಾಜರು, ಯಮಧರ್ಮರಾಜರು. ಸುಧಾಕರೋಸೋ ಇವನು ಚಂದ್ರ, ಸಹಸ್ರರಶ್ಮಿ ಇವನು ಸೂರ್ಯ, ಅಯಂ ಚ ರತ್ನಾಕರ ಶಬ್ದಿತೋಗ್ರೇ, ಇವರು ಮುಂದೆ ರತ್ನಾಕರ ಅನಿಸಿಕೊಂಡಂತಹ ವರುಣ. ನಂತರದಲ್ಲಿ ಮಹತ್ವ ಮೇಷಾಂ ಅಭಿದೈವ ಭಕ್ತಿ, ಇವರ ಹೆಸರೇ ಇವರ ಮಹತ್ವನ್ನೆಲ್ಲ ತಿಳಿಸ್ತಾ ಇದೆ ಅಂತ ತಾರತಮ್ಯ ಕನುಗುಣವೇ ಹೇಳ್ತಾ ಬರ್ತಾ ಇದ್ದಾರೆ. ಇಂದ್ರದೇವರು ಹೇಳಿ ಆಯ್ತು, ಇಂದ್ರದೇವರಾದ್ಮೇಲೆ ದೇವಗುರುಗಳು ಬೃಹಸ್ಪತ್ಯಾಚಾರ ಹತ್ತನೇ ಕಕ್ಷೆ, ಅದಾದ ಮೇಲೆ ಸೂರ್ಯ ಚಂದ್ರ ಯಮಧರ್ಮರಾಜರು ಹನ್ನೆರಡನೇ ಕಕ್ಷೆಗೆ, ಅದಾದ ಮೇಲೆ ರತ್ನಾಕರ ಅಂತ ಹದಿಮೂರನೇ ಕಕ್ಷೆಯಲ್ಲಿರುವಂತಹ ವರುಣದೇವರು ಅವರ ಮಹತ್ವವನ್ನು ಹೇಳ್ತಾ ಇದ್ದಾರೆ. ಹೀಗೆ ಸಂಕ್ಷಿಪ್ತವಾಗಿ ಅವರನ್ನು ಹೇಳ್ತಾ ಇಮೇ ಸುರಾಹ ಶ್ರೀಪತಿ ನಿತ್ಯ ಸೇವಾ ವಿಯೋಗ ಭಿತ್ಯಾನಿಮಿಷಃ ವಿನಿದ್ರಾಃ ಪ್ರಪೇದರೆ ತತ್ ಕರುಣಾ ಪ್ರಭೂತ ಸುಧಾರ ಸಾಸ್ವಾದನ ತೋಮರತ್ವಂ. ಇವರೆಲ್ಲ ಅಮರರು ಅನಿಸಿಕೊಂಡಿದ್ದಾರೆ, ಅನಿದ್ರ ಅಂತ ಅನಿಸಿಕೊಂಡಿದ್ದಾರೆ, ಅಸ್ವಪ್ನ ಅಂತ ಅನಿಸಿಕೊಂಡಿದ್ದಾರೆ, ಅನಿಮಿಷ ಅಂತ ಅನಿಸಿಕೊಂಡಿದ್ದಾರೆ. ಯಾಕೆ ಇವರು ಅನಿಮಿಷ ಅಸ್ವಪ್ನ ಅನಿಸಿಕೊಂಡಿದ್ದಾರೆ ಅಂತಂದ್ರೆ, ಎಲ್ಲಾದರೂ ಭಗವಂತನ ಸೇವೆಯನ್ನು ಮಾಡುವಾಗ ನಾವು ಕಣ್ಣು ಮುಚ್ಚಿಬಿಟ್ರೆ, ನಿದ್ದೆಯನ್ನು ಮಾಡಿಬಿಟ್ರೆ, ಅವಾಗ ಭಗವಂತನ ಸೇವೆಯನ್ನು ಮಾಡ್ಲಿಕ್ಕೆ ಆಗೋದಿಲ್ಲ, ಆ ಹೊತ್ತಲ್ಲಿ ತಪ್ಪಿ ಹೋಗುತ್ತೆ ಅನ್ನೋ ದೃಷ್ಟಿಯಿಂದ ಶಾಶ್ವತವಾಗಿ ಕಣ್ಣನ್ನು ತೆರೆದುಕೊಂಡಿರುವಂಥವ್ರು, ನಿದ್ದೆಯನ್ನು ಯಾವ ಕ್ಷಣದಲ್ಲಿ ಮಾಡದೇ ಇದ್ದಂಥವ್ರು, ಅಸ್ವಪ್ನ ಅನಿದ್ರಾ. ಹಾಗೆ ಆ ದೇವತೆಗಳಿಗೆ ಅನಿಮಿಷ ಅಂತಾನೆ ಹೆಸರು ಬಂದಿದೆ. ಕಣ್ಣು ರೆಪ್ಪೆ ಅವರದ್ದು ಮುಚ್ಚೋದೇ ಇಲ್ಲ, ಯಾಕೆ ಭಗವಂತನ ಸೇವೆ ಯಾವ ಕ್ಷಣದಲ್ಲಿ ತಪ್ಪತ್ತೆ ಅಂತನೋ ಭಯ. ಆದ್ದರಿಂದ ಅಂಥವರು ಅಂತ ಆ ದೇವತೆಗಳ ಮಹತ್ವವನ್ನೆಲ್ಲ ಹೇಳ್ತಾ ಇದ್ದಾರೆ. ಹೀಗೆ ಹೇಳ್ತಾ ಇವರೆಲ್ಲ ದೇವತೆಗಳು ಅಂತ ಹೇಳಿ ನಂತರದಲ್ಲಿ ಕೃಷ್ಣ ಕೂತಿದ್ದಾನೆ. ಕೃಷ್ಣನ ಮಹತ್ವವನ್ನು ಹೇಳ್ತಾರೆ, ಕೃಷ್ಣ ಹೇಗಿದ್ದಾನೆ ಅಂತ ಕೃಷ್ಣನ ಮಹತ್ವವನ್ನು ಹೇಳ್ತಾರೆ. ಕೃಷ್ಣನ ಮಹತ್ವವನ್ನು ಹೇಳಿ ಆದ್ಮೇಲೆ ರುಗ್ಮಿಣಿ ದೇವಿ ಸ್ವಯಂವರಕ್ಕೆ ಸಿದ್ಧಳಾದವಳು, ಯಾರನ್ನ ವರಿಸಬೇಕು ಅಂತ ತೀರ್ಮಾನ ಮಾಡ್ತಾಳೆ, ಸ್ವಯಂವರ ಆಗ್ತಾ ಇದೆ ಇತ್ಯಾದಿ ಕಥಾ ಪ್ರಸಂಗವನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಶ್ರೀ ಗುರು ಮಧ್ಯೇಶಾರ್ಪಣ ವಸ್ತು. ತಪಸ್ವಿನೋ ದಾನಪರಾಯ ಯಶಸ್ವಿನೋ ಮನಸ್ವಿನೋ ಮಂತ್ರ ವಿಧಸ್ಸು ಮಂಗಳ ಶಿವಂ ನ ವಿಂದಂತಿ ವಿನಾಯಕರ್ಪಣಂ ತಸ್ಮೈ ಸುಭದ್ರ ಶ್ರವಸೇ ನಮೋ ನಮಃ. ಅಕ್ಷರ